ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ರೇಡಿಯೋ ಗಿರ್ಮಿಟ್. ರೇಡಿಯೋ ಗಿರ್ಮಿಟ್ನ ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ಇದೀಗ ತಾವೆಲ್ಲ ಕೇಳುವಿರಿ ನೆನಪಿನಂಗಳ ಕಾರ್ಯಕ್ರಮ. ಸಾಧನೆಯ ಹಾದಿಯಲ್ಲಿ ಛಲ ಬಿಡದೆ ಎಡರು ತೊಡರುಗಳನ್ನ ಮೆಟ್ಟಿ ನಿಂತು ನಿತ್ಯ ಹಚ್ಚ ಹಸುರಾಗಿ ಆದರ್ಶ ವ್ಯಕ್ತಿಯಾಗಿ ಮಾದರಿಯಾಗಿ ಬೆಳೆದು ಕುಟುಂಬಕ್ಕೆ ಊರಿಗೆ ದೇಶಕ್ಕೆ ಬೆಳಕಾದ ಮಹನೀಯರ ನೆನಪುಗಳ ಅಂಗಳಕ್ಕೆ ಒಯ್ಯುವ ನೆನಪಿನಂಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ ನಿಮ್ಮ ಉಮಾ ಬಾತ್ಕಂಡೆಯಿಂದ. ಇಂದಿನ ನೆನಪಿನಂಗಳ ಕಾರ್ಯಕ್ರಮದ ಆ ಮಹಾನ್ ವ್ಯಕ್ತಿ ಯಾರು ಅಂತ ನಾವೀಗ ಅಲಸೋಣ. ಆಕೆ ಒಬ್ಬ ಹೆಣ್ಮಗಳಾದ್ರೂ ಕನಸು ಮಾತ್ರ ತುಂಬಾ ಮಹತ್ತರವಾದದಾಗಿತ್ತು. ತನ್ನ ಅಸಹಾಯಕತೆಯನ್ನ ನೆನಪು ಮಾಡಿಕೊಂಡು ಆಗಾಗ ದುಃಖ ಪಡ್ತಾ ಇದ್ಲು. ಆದ್ರೂ ತನ್ನ ಗುರಿನ ಮಾತ್ರ ಮರೀಲಿಲ್ಲ. ಹುಟ್ಟಿದ್ದೀನಿ ಅಂದ್ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋದೊಂದೇ ಅವಳಲ್ಲಿದ್ದ ಛಲ. ಆ ಛಲದೊಂದಿಗೆ ಒಂದು ನಿರ್ದಿಷ್ಟ ಗುರಿಯ ಕನಸು ಅವಳದು. ಲಕ್ನೋ ಸಮೀಪದ ಅಂಬೇಡ್ಕರ್ ನಗರ ಎನ್ನುವ ಸಣ್ಣ ಪಟ್ಟಣದಲ್ಲಿ ಜನಿಸಿದ್ಲು ಆ ಹೆಣ್ಮಗಳು. ಅವಳು ಮತ್ತಾರು ಅಲ್ಲ, ನಮ್ಮ ಭಾರತ ದೇಶದ ಕಣ್ಮಣಿ ಅರುಣಿಮಾ ಸಿನ್ಹಾ. ಈಕೆ 3ನೇ ವಯಸ್ಸಿನಲ್ಲಿದ್ದಾಗಲೇ ತನ್ನ ತಂದೆಯನ್ನು ಕಳೆದುಕೊಂಡ್ಳು. ಭಾರತೀಯ ಸೈನ್ಯದಲ್ಲಿ ಇಂಜಿನಿಯರ್ ಆಗಿದ್ರು ತಂದೆ. ತಾಯಿ ಆರೋಗ್ಯ ಇಲಾಖೆಯ ಮೇಲ್ವಿಚಾರಕಿ ಆಗಿದ್ರು. ಚಿಕ್ಕ ವಯಸ್ಸಿನಿಂದಲೂ ಆಟದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ ಅರುಣಿಮಾ ವಾಲಿಬಾಲ್ನಲ್ಲಿ ತನ್ನದೇ ಆದ ಒಂದು ಪ್ರತಿಭೆಯನ್ನ ರೂಢಿಸಿಕೊಂಡಿದ್ಲು. ಅವಳ ಆಟದ ಚತುರತೆಯಿಂದ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿ ಮಿಂಚಿದ್ಲು. ತನ್ನ ಕ್ರೀಡಾ ಆಸಕ್ತಿಯನ್ನ CSIF ನಲ್ಲಿ ಅನ್ವಯಿಸಲು ನಿರ್ಧಾರನು ಮಾಡಿದ್ಲು. ನಂತರದ ದಿನದಲ್ಲಿ ದೆಹಲಿಯಿಂದ ಒಂದು ಕರೆಪತ್ರ ಬರುತ್ತೆ. ಆ ಕರೆಪತ್ರ ಮೇಲ್ನೋಟಕ್ಕೆ ಆಕೆಗೊಂದು ಅದೃಷ್ಟವಾಗಿದ್ರೂ ಕೂಡ ಆಕೆಯ ಬದುಕಿನ ತಿರುವು ಮಾತ್ರ ದುಃಖಕರವಾಗಿತ್ತು. ಇದನ್ನ ಮುಂದೆ ಸವಿಸ್ತಾರವಾಗಿ ನಾನು ಹೇಳ್ತೇನೆ. ತನ್ನ 26ನೇ ವಯಸ್ಸಿನಲ್ಲಿ ತನ್ನ ಗುರಿಯನ್ನ ಸಾಧಿಸಿದಂಥವಳು ಅರುಣಿಮಾ ಸಿನ್ಹಾ. ತನ್ನ ನಿಜವಾದ ಕಾಲು ಇಲ್ಲವಾದ್ರೂ ಕೃತಕ ಕಾಲಿನ ಜೋಡಣೆಯ ಮೂಲಕ ತನ್ನ ಕನಸನ್ನ ನನಸಾಗಿಸಿಕೊಂಡ ವೀರ ಮಹಿಳೆ ಅರುಣಿಮಾ ಸಿನ್ಹಾ. ಈಕೆಯ ಸುತ್ತಲಿನ ಜನರು ಕಾಲನ್ನು ಕಳೆದುಕೊಂಡ ಈಕೆಯನ್ನ ಯಾರು ಮದುವೆ ಆಗ್ತಾರೆ ಎನ್ನುವ ಪ್ರಶ್ನೆ ಕೇಳುವ ಮೂಲಕ ಒಂದಿಷ್ಟು ಬೇಸರನೂ ಸಹ ಉಂಟು ಮಾಡಿದ್ರು. ಎಲ್ಲ ನಿಜ, ಕಾಲುಗಳಿದ್ದು ಎಲ್ಲಾ ಬಗೆಯಲ್ಲಿ ಆರೋಗ್ಯವಾಗಿದ್ರೂ ಅಸಹಾಯಕರನ್ನು ಕಂಡು ಮಾತನಾಡುವುದು, ಅವರ ಸಣ್ಣತನವನ್ನು ತೋರಿಸಿಕೊಡೋದು ಈ ಒಂದು ಸಂದರ್ಭ. ತನ್ನಲ್ಲಿ ಅಸಹಾಯಕತೆ ಇದ್ರೂ ಸಮಾಜದ ತುಳಿತದ ಮಾತಿಗೆ ತಲೆ ಕೊಡದೆ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ತನ್ನ ಗುರಿಯನ್ನು ತಲುಪಿದವಳು ಅರುಣಿಮಾ. ಈಕೆಯ ಜೀವನದಲ್ಲಿ ಉಂಟಾದ ದುಃಖದ ಸಂಗತಿ ಹಾಗೂ ಅವಳ ಯಶಸ್ಸಿನ ಹಾದಿಯ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕು. ಆಗ ನಾವು ಸಹ ನಮ್ಮ ಜೀವನದಲ್ಲಿ ಸ್ಫೂರ್ತಿ ಪಡೆದು ಮುನ್ನಡಿಲಿಕ್ಕೆ ಸಹಾಯ ಆಗುತ್ತೆ. ಆಕೆಯ ಜೀವನದ ಕೆಲವು ಘಟನೆಗಳನ್ನ ತಮ್ಮ ಮುಂದೆ ಇವತ್ತು ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅರುಣಿಮಾ ಸಿನ್ಹಾ ಜನಿಸಿದ್ದು ಉತ್ತರ ಪ್ರದೇಶದ ಲಕ್ನೋ ಹತ್ರ ಅಂಬೇಡ್ಕರ್ ನಗರದಲ್ಲಿ. ಆಕೆ ತಂದೆ ಭಾರತೀಯ ಸೇನೆಯಲ್ಲಿ ಎಂಜಿನಿಯರ್ ಮತ್ತು ತಾಯಿ ಆರೋಗ್ಯ ಇಲಾಖೆಯಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಅಕ್ಕ ಮತ್ತೆ ಕಿರಿಯ ಸಹೋದರ ಇಬ್ರು ಇದ್ರು. ಅವರು 3 ವರ್ಷದವಳಿದ್ದಾಗ ಆಕೆಯ ತಂದೆ ತೀರ್ಕೊಂಡ್ರು ಮತ್ತು ಸಹೋದರಿಯ ಪತಿ ತನ್ನ ಕುಟುಂಬವನ್ನ ನೋಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದ್ಸರಿ ಏನಾಗುತ್ತೆ ಗೊತ್ತಾ, ಅರುಣಿಮಾ ಸಿನ್ಹಾಗೆ ಒಂದು ಅದೃಷ್ಟದ ಬಾಗಿಲು ತೆರೆದಿರುತ್ತೆ, ಆದ್ರೆ ಅದು ಮುಂದೆ ಅಪಘಾತವಾಗಿ ಪರಿಣಮಿಸುತ್ತೆ ಅನ್ನೋದು ವಿಧಿಲಿಖಿತ. ಮಾಜಿ ರಾಷ್ಟ್ರೀಯ ವಾಲಿಬಾಲ್ ಮತ್ತು ಫುಟ್ಬಾಲ್ ಆಟಗಾರ ಸಿನ್ಹಾ ಅಂತ CSIFಗೆ ಸೇರ್ಕೊಳ್ಳಿಕ್ಕೆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ April 12, 2011 ದೆಹಲಿಯ ಲಕ್ನೋಗೆ ಕರೆದ್ರು ಅರುಣಿಮಾ ಸಿನ್ಹಾಗೆ. ಸರಿ, ಅರುಣಿಮಾ ಸಿನ್ಹಾ ಅವರು ದೆಹಲಿಯ ಲಕ್ನೋದಲ್ಲಿ ಪದ್ಮಾವತಿ ಎಕ್ಸ್ಪ್ರೆಸ್ ರೈಲನ್ನ ಹತ್ತಿದ್ರು. ಅವರು ರೈಲು ಹತ್ತಿದ ಆ ರೈಲಿನಲ್ಲಿ ಕೆಲವು ಕಟುಕರು ಅಂದ್ರೆ ತುಡುಗು ಮಾಡುವಂತವರು, ಅವರು ಆ ಬೋಗಿಗಳಲ್ಲಿ ನುಗ್ಗಿ ಎಲ್ಲರ ವಸ್ತುಗಳನ್ನ ಕಬಳಿಸಲಿಕ್ಕೆ ಶುರು ಮಾಡಿದ್ರು. ಹಾಗೆ ಅರುಣಿಮಾ ಸಿನ್ಹಾ ಹತ್ರನೂ ಬಂದ್ರು. ಆಕೆ ಹತ್ರ ಒಂದು ಚೀಲ ಮತ್ತೆ ತಾನು ಕೊರಳಿಗೆ ಹಾಕೊಂಡಂತ ಒಂದು ಚೈನ್ ಮಾತ್ರ ಇತ್ತು, ಬಂಗಾರದ ಸರ ಒಂದು ಇತ್ತು. ಆ ಬೋಗಿನಲ್ಲಿದ್ದವರೆಲ್ಲ ಆ ಕಳ್ಳರಿಗೆ ಹೆದರ್ಕೊಂಡು ತಮ್ಮ ಹತ್ರ ಏನೇನಿತ್ತು ಎಲ್ಲವನ್ನು ಕೊಟ್ಟು ಜೀವ ಉಳಿದ್ರೆ ಸಾಕು ಅಂಥೇಳಿ ಪಾರಾಗ್ತಾ ಇದ್ರು. ಆದರೆ ಅರುಣಿಮಾ ಸಿನ್ಹಾ ಆಟಗಾರ್ತಿ, ದೃಢವಾದ ಸದೃಢವಾದ ಮನಸ್ಸಿನವಳು. ಅವಳು ಸ್ವಲ್ಪ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ಲು. ಇದನ್ನು ನಾನು ಕೊಡೋದಿಲ್ಲ ಅಂತ ಹೇಳಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆಗ ದರೋಡೆಕೋರರು ಏನು ಮಾಡ್ತಾರಂದ್ರೆ, ಸರಳವಾಗಿ ಆಕೆಯನ್ನ ಎತ್ತಿ ಚಲಿಸ್ತಾ ಇರತಕ್ಕಂಥ ರೈಲಿನಿಂದ ಆಕೆಯನ್ನ ಹೊರಗೆ ಒಗಿತಾರೆ. ಈ ಘಟನೆಯನ್ನ ವಿವರಿಸುವಾಗ ಅರುಣಿಮಾ ಸಿನ್ಹಾ ಅವರು ಹೇಳ್ತಾರೆ, ನಾನು ವಿರೋಧಿಸಿದೆ ಮತ್ತೆ ಅವರು ನನ್ನನ್ನ ರೈಲಿನಿಂದ ಹೊರಗೆ ತಳ್ಳಿದ್ರು. ನನಗೆ ಚಲಿಸ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನನ್ನ ಕಡೆಗೆ ರೈಲು ಬರ್ತಾ ಇರೋದನ್ನ ನಾನು ನೆನಪಿಸ್ಕೊಳ್ತಾ ಇದ್ದೆ. ನಾನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೆ. ಅಷ್ಟೊತ್ತಿಗೆ ರೈಲು ನನ್ನ ಕಾಲಿನ ಮೇಲೆ ಓಡಾಡ್ತಾ ಇತ್ತು. ಆ ನಂತರ ಏನಾಯ್ತು ಅಂತ ಸ್ಪಷ್ಟವಾಗಿ ನೆನಪಿಲ್ಲ ಅಂತ ಹೇಳ್ತಾರೆ. ಏನಾಗುತ್ತಂದ್ರೆ, ಅವರು ರೈಲ್ವೆ ಹಳಿನಲ್ಲಿ ಬಿದ್ದ ತಕ್ಷಣ ಸಮಾನಾಂತರ ಹಳಿಗಳಲ್ಲಿದ್ದ ಮತ್ತೊಂದು ರೈಲು ಮೊಣಕಾಲಿನ ಕೆಳಗೆ ಅವರ ಕಾಲನ್ನ ಪುಡಿ ಪುಡಿ ಮಾಡಿಬಿಡುತ್ತೆ. ಗಂಭೀರ ಕಾಲು ಮತ್ತು ಶೋಣೆಯ ಗಾಯಗಳುಂಟಾಗಿ ಆಕೆ ಅಸ್ವಸ್ಥವಾಗಿ ಬಿದ್ದ್ಬಿಡ್ತಾರೆ. ಒಂದು ರಾತ್ರಿಯಿಂದ ಮುಂಜಾನೆಯವರೆಗೆ ಅದೇ ರೈಲ್ವೆ ಹಳಿನಲ್ಲಿ ಏನೂ ಮಾಡ್ಲಿಕ್ಕಾಗದೆ ಅಸಹಾಯಕತೆಯಿಂದ ಅರುಣಿಮಾ ಸಿನ್ಹಾ ಒದಾಡ್ತಾ ಇರ್ತಾರೆ. ಕಾಲುಗಳಲ್ಲಿ ರಕ್ತ ಹರಿತಾ ಇರುತ್ತೆ. ಕತ್ತಲ ಆವರಿಸಿದ್ರಿಂದ ಇಲಿಗಳು ಆ ರೈಲ್ವೆ ಹಳಿನಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಆ ರಕ್ತದ ವಾಸನೆಗೆ ಬಂದು ಅವಳ ಕಾಲನ್ನ ತಿಂತಾ ಇದೆ, ಆ ರಕ್ತನ ತಿಂತಾ ಇದೆ ಇಲಿಗಳೆಲ್ಲ. ಆ ನೋವನ್ನ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರುಣಿಮಾ ಒಂದ್ ಕಡೆ ಹೇಳ್ತಾರೆ. ಸರಿ, ಮರುದಿನ ಮುಂಜಾನೆ ಆಕೆಯನ್ನ ನೋಡಿದಂತಹ ಊರಿನ ಜನ ಆಕೆಯನ್ನ ಉಳಿಸ್ಲಿಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆಕೆಯ ಜೀವ ಉಳಿಸ್ಲಿಕ್ಕೆ ವೈದ್ಯರು ಕಾಲನ್ನ ಕತ್ತರಿಸಿ ನಂತರ ಕಾಲನ್ನ ಅವರು ಕಳೆದುಕೊಳ್ತಾರೆ. ಆದರೆ ಆಕೆ ಕ್ರೀಡಾಪಟು ಆಗಿದ್ದರಿಂದ ಆಕೆಗೆ ಕ್ರೀಡಾ ಸಚಿವಾಲಯ $25,000 $350 ಪರಿಹಾರವನ್ನು ನೀಡುತ್ತೆ. ರಾಷ್ಟ್ರೀಯ ಆಕ್ರೋಶದ ನಂತರ ಯುವ ವ್ಯವಹಾರ ಮತ್ತು ಕ್ರೀಡಾ ರಾಜ್ಯ ಸಚಿವ ಅಜಯ್ ಮ್ಯಾಕೆನ್ ಹೆಚ್ಚುವರಿ ಹಣಕಾಸಿನ ವ್ಯವಸ್ಥೆಯನ್ನು ವೈದ್ಯಕೀಯ ಪರಿಹಾರಕ್ಕಾಗಿ ಅರುಣಿಮಾ ಸಿನ್ಹಾ ಅವರಿಗೆ ಕೊಡ್ತಾರೆ. ಅದರಲ್ಲಿ 2,00,000 ಪರಿಹಾರ ಹಣ ಇರುತ್ತೆ. ಇದರ ಜೊತೆಗೇನೆ CISF ನಲ್ಲಿ ಉದ್ಯೋಗಕ್ಕೆ ಶಿಫಾರಸನ್ನ ಮಾಡ್ತಾರೆ. ಭಾರತೀಯ ರೈಲ್ವೆ ಕೂಡ ಅವರಿಗೆ ಕೆಲಸವನ್ನ ಕೊಡುತ್ತೆ. ಆದ್ರೆ ವಿಚಿತ್ರ ಏನಂದ್ರೆ, ಅರುಣಿಮಾ ಸಿನ್ಹಾ ರೈಲಿನಲ್ಲಿ ತನ್ನ ಕಾಲನ್ನ ಕಳೆದುಕೊಂಡು ಹಾಸ್ಪಿಟಲ್ನಲ್ಲಿ ದಾಖಲಾದಾಗ ವಿಚಿತ್ರವಾದ ಘಟನೆಗಳು ಜರುಗುತ್ತೆ. ಅದೇನಂದ್ರೆ, ಕೆಲವರು ಹೊರಗಡೆ ಏನೇನೋ ವಿಚಿತ್ರವಾದ ಸುದ್ದಿಗಳನ್ನ ಅರುಣಿಮಾ ಸಿನ್ಹಾ ಅವ್ರ ಬಗ್ಗೆ ಹಬ್ಬಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸಮಾಜ ಹಾಗೂ ಮಾಧ್ಯಮಗಳು ಅವಳ ಈ ಘಟನೆಯನ್ನು ಉಪಯೋಗಕ್ಕೆ ತಗೊಂಡು ಅವರದೇ ಆದ ಕಥೆಯನ್ನು ಕಟ್ಟಿ ಎಲ್ಲಾ ಕಡೆ ಸುದ್ದಿಯನ್ನು ಹಬ್ಬಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ಲು ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಆಕೆ ರೈಲನ್ನು ಹತ್ತಿದಾಗ ಟಿಕೆಟ್ ತೆಗೆಸಿರ್ಲಿಲ್ಲ, ಹೀಗಾಗಿ TT ಬಂದು ರೈಲ್ ಟಿಕೆಟ್ ಕೇಳಿದಾಗ ಆಕೆ ತೋರಿಸ್ಲಿಕ್ಕಿಲ್ಲ ಅಂತೇಳಿ ಚಲಿಸ್ತಾ ಇರೋ ರೈಲಿನಿಂದ ಜಿಗಿದ್ಬಿಟ್ಲು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಆಕೆಗೆ ಹುಚ್ಚಿಡ್ದಿದೆ ಅಂತಾನು ಹಬ್ಬಿಸ್ತಾರೆ. ಆದ್ರೆ ಅರುಣಿಮಾ ಸಿನ್ಹಾ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದನ್ನೆಲ್ಲ ಅಸಹಾಯಕಳಾದ ಅರುಣಿಮಾ ಸಿನ್ಹಾ ಆಸ್ಪತ್ರೆಯಲ್ಲಿ ಕೇಳ್ತಾನೆ ಇರ್ತಾರೆ. ಇದರಿಂದ ತುಂಬಾ ಗೊಂದಲಕೊಂಡು ಒಳಗಾಗ್ತಾರೆ. ಮಾನಸಿಕವಾಗಿ ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಅದಕ್ಕಾಗಿ ಅವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆಸ್ಪತ್ರೆಯಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಯ ಗೋಡೆಯೊಂದರ ಮೇಲೆ ಇರತಕ್ಕಂಥ ಎವರೆಸ್ಟ್ ಶಿಖರದ ಒಂದು ಚಿತ್ರದ ಕಡೆ ಅವರ ಕಣ್ಣು ಹೋಗುತ್ತೆ. ಅಲ್ಲಿನಿಂದ ಅವರ ಕನಸಿನ ಲೋಕ ಪ್ರಾರಂಭ ಆಗುತ್ತೆ. ಅಲ್ಲಿ ಎವರೆಸ್ಟ್ ಏರುವ ಕನಸಿನ ಬಗ್ಗೆ ಅವರು ಆಲೋಚನೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರು ಎರಡೂ ಕಾಲನ್ನ ಕಳೆದುಕೊಂಡು ಹಾಸ್ಪಿಟ್ಲಲ್ಲಿದ್ದಾಗ ನಾ ಎವರೆಸ್ಟ್ ಏರ್ಬೇಕು ಅನ್ನೋ ಮಾತನ್ನು ಹೇಳಿದ ತಕ್ಷಣ ಅಲ್ಲಿದ್ದವರೆಲ್ಲ ನಗ್ತಾರೆ. ಒಂದು ಗುರಿಯನ್ನು ಇಟ್ಕೊಂಡು ಮಾತಾಡ್ತಾ ಇರುವಾಗ ಅದನ್ನು ಕೇಳಿದವರು ನಕ್ಕರೆ, ಆ ಗುರಿ 100 to 100 ಆದ ಹಾಗೇನೆ. ನಾನಿದನ್ನು ಮಾಡಲೇಬೇಕು ಅನ್ನೋ ಛಲ ಅರುಣಿಮಾ ಸಿನ್ಹಾರೊಳಗೆ ಬೆಳಿಲಿಕ್ಕೆ ಶುರುವಾಗುತ್ತೆ. ಅದಕ್ಕಾಗಿ ತಾನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ದೃಢವಾದ ಮನಸ್ಸು ಮತ್ತು ಗುರಿಯಿಂದ May 21 ಆಕೆ ಎವರೆಸ್ಟ್ ಶೃಂಗಸನ ಏರ್ತಾರೆ. ಈ ಮೊದಲು ಡಾಕ್ಟರ್ ಅವ್ರಿಗೆ ಹೇಳಿರ್ತಾರೆ, ನೀವು ಇದರಿಂದ ಸಂಪೂರ್ಣವಾಗಿ ಚೇತರಿಸ್ಕೋಬೇಕು ಅಂದ್ರೆ ನಿಮ್ಗೆ ಕನಿಷ್ಠ 3 ಬೇಕು ಅಂತ. ಆದರೆ 2 ವರ್ಷದಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಂಡು ಎವರೆಸ್ಟ್ ಶಿಖರವನ್ನೇ ಏರಿದಂಥವರು ಅರುಣಿಮಾ ಸಿನ್ಹಾ. ವಿಶ್ವದ ಅತ್ಯುನ್ನತ ಶಿಖರವನ್ನು ತಲುಪಿದ ಮೊದಲ ಅಂಗವಿಕಲ ಮಹಿಳೆ ಎನ್ನುವ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ. ಆಕೆಯ ಮನಸ್ಸು ಸಾಮಾನ್ಯವಾಗಿ ಕೃತಕ ಕಾಲಿನ ಜೋಡಣೆಯಾದ ಬಳಿಕ ರೋಗಿಗಳು ಆ ಕಾಲಿನ ಅನ್ವಯದಂತೆ ಸೂಕ್ತ ರೀತಿಯಲ್ಲಿ ನಡೆಯಲು ಹಲವಾರು ತಿಂಗಳು ಅಥವಾ ವರ್ಷಗಳೇ ಬೇಕಾಗುತ್ತೆ. ಆದರೆ ಅರುಣಿಮಾ ಆಶ್ಚರ್ಯಕರ ರೀತಿಯಲ್ಲಿ 2 ವರ್ಷಗಳಲ್ಲಿ ನಡೀಲಿಕ್ಕೆ ಕಲಿತಾರೆ. ಮಾನಸಿಕವಾಗಿ ದೃಢ ಆಲೋಚನೆ ಹಾಗೂ ಸಂಕಲ್ಪಗಳಿದ್ರೆ ದೈಹಿಕವಾಗಿ ಭಾರೀ ಪ್ರಭಾವವನ್ನು ಹೊಂದಬಹುದು ಅಂತ ಹೇಳಲಿಕ್ಕೆ ಅರುಣಿಮಾ ಸಿನ್ಹಾ ಸಾಕ್ಷಿಯಾಗಿದ್ದಾರೆ. ಇದನ್ನು ಅವರು ತೋರಿಸಿನೂ ಕೊಡ್ತಾರೆ. 2 ವರ್ಷದಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಏರೋದಕ್ಕಿಂತ ಮುಂಚೆ ಅಪಘಾತವಾದ ಆಸ್ಪತ್ರೆಯಲ್ಲಿ ಇರತಕ್ಕಂಥ ದಿವಸದಲ್ಲಿ 2 ದಿನದಲ್ಲಿ ಅವರು ನಡೀಲಿಕ್ಕೆ ಕಲೀಲಿಕ್ಕೆ ಶುರು ಮಾಡ್ತಾರೆ. ಇದು ಅರುಣಿಮಾ ಸಿನ್ಹಾ ಅವರ ಸಾಧನೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಆಸ್ಪತ್ರೆಯಿಂದ ಸೀದಾ ಅರುಣಿಮಾ ಎಲ್ಲಿಗೆ ಹೋದ್ರು ಗೊತ್ತಾ? ಅವರು 2011ರಲ್ಲಿ ದೂರವಾಣಿ ಮೂಲಕ ಎವರೆಸ್ಟ್ ಶಿಖರವನ್ನ ಏರಿದ ಮೊದಲ ಮಹಿಳೆ, ಭಾರತದ ಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್ ಅವರನ್ನ ಸಂಪರ್ಕ ಮಾಡ್ತಾರೆ ಮತ್ತು ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ TSAF 2012ರ ಉತ್ತರಕಾಶಿ ಶಿಬಿರದಲ್ಲಿ ತರಬೇತಿ ಪಡೀಲಿಕ್ಕೆ ಸಹಿ ಹಾಕ್ತಾರೆ. ಬಚೇಂದ್ರಿ ಪಾಲ್ ಅವರಿಗೆ ಭೇಟಿಯಾಗಿ ಕೇಳ್ತಾರೆ, ನಾನು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ಬೇಕು ಅಂತ ಇದ್ದೀನಿ ಅಂತ. ಆವಾಗ ಬಚೇಂದ್ರಿ ಪಾಲ್ ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವ್ರು ಹೇಳ್ತಾರೆ, ನೀ ಇಂಥ ಸ್ಥಿತಿನಲ್ಲಿ ಎವರೆಸ್ಟ್ ಶಿಖರವನ್ನು ಏರ್ತೀನಿ ಅಂತ ಹೇಳಿದ್ದು ನೀನೀಗಾಗಲೇ ಎವರೆಸ್ಟ್ ಶಿಖರವನ್ನು ಏರದಂತೆನೆ. ಇನ್ನು ಜನರಿಗೆ ಇದನ್ನು ತೋರಿಸ್ಬೇಕು, ಹೀಗೊಂದು ಛಲ ಮಾಡಿದರೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಡೀ ಜನತೆ ಅದನ್ನು ಒಪ್ಪಬೇಕು ಅನ್ನೋದಕ್ಕಾಗಿ ನೀನು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರು ಅಂಥೇಳಿ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಅರುಣಿಮಾ ಸಿನ್ಹಾ ಅವರಿಗೆ ಹೇಳ್ತಾರೆ. ಇದಾದ ತಕ್ಷಣ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆಯನ್ನು ಪಡಿತಾ ಇರುವಾಗ ಅವರು ಎವರೆಸ್ಟ್ ಶಿಖರವನ್ನು ಏರಲಿಕ್ಕೆ ನಿರ್ಧಾರ ಮಾಡ್ತಾರೆ. ಉತ್ತರ ಕಾಶಿಯ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಪರ್ವತಾರೋಹಣದಿಂದ ಮೂಲಭೂತ ಪರ್ವತಾರೋಹಣ ಕೋರ್ಸ್ನಲ್ಲಿ ಅವರು ಉತ್ತಮ ಸಾಧನೆಯನ್ನು ಮಾಡ್ತಾರೆ. 2012ರ ಉತ್ತರ ಕಾಶಿ ಶಿಬಿರದಲ್ಲಿ ತರಬೇತಿ ಪಡೀಲಿಕ್ಕೆ ಸಹಿ ಹಾಕಿ 17 ಗಂಟೆಗಳ ಕಠಿಣ ಪರಿಶ್ರಮದ ನಂತರ ಟಾಟಾ ಗ್ರೂಪ್ ಪ್ರಾಯೋಜಿತ ಪರಿಸರ ಎವರೆಸ್ಟ್ ದಂಡಯಾತ್ರೆಯ ಅಂಗವಾಗಿ 21 ಮೇ 2013ರಂದು ಬೆಳಗ್ಗೆ 10:55 ಎವರೆಸ್ಟ್ ಶಿಖರವನ್ನು ತಲುಪ್ತಾರೆ. ಅರುಣಿಮಾ ಸಿನ್ಹಾ ಅವರ ಸಾಧನೆಯ ಕ್ಷಣಗಳು ಹೇಗಿತ್ತು ಅಂದರೆ, ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಏರ್ತಾ ಇರುವಾಗ ಅವರು ತುಂಬ ಉತ್ಸಾಹಿಯಾಗಿರ್ತಾರೆ. ಅವರು ಹತ್ತಿದ ತಕ್ಷಣ ಭಾರತದ ಧ್ವಜವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ನಂತರ ಅದರ ಮುಂದೆ ಒಂದಿಷ್ಟು ವಿವೇಕಾನಂದ ವಿಗ್ರಹವನ್ನು ಇಡ್ತಾರೆ. ಆಕೆ ಆಮ್ಲಜನಕದ ಕೊರತೆಯಿಂದ ಕೊನೆಯುಸಿರು ಎಳಿತೇನೆ, ಇನ್ನು ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆಮ್ಲಜನಕ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದು ಒಂದು ವಿಡಿಯೋವನ್ನು, ಅಂಥ ಸಂದರ್ಭದಲ್ಲೂ ಒಂದು ವಿಡಿಯೋವನ್ನು ಮಾಡ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಸುಖಗಳು ಬರುತ್ತೆ, ಎಲ್ಲ ಸಂದರ್ಭದಲ್ಲೂ ನಾವು ಸಮತೋಲನವನ್ನು ಕಾಯ್ಕೊಳ್ಬೇಕು. ಇದಕ್ಕೆ ಸಾಕ್ಷಿಯಾಗಿ ಅರುಣಿಮಾ ನಿಜವಾಗ್ಲೂ ನಿಲ್ತಾರೆ. ತಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೂ ಹೆದರದೆ ಸಾಧನೆ ಮಾಡಿರುವುದು ಒಂದು ಇತಿಹಾಸದ ಪಾಠವಾಗಿದೆ. ಯಾವುದೇ ಬಗೆಯ ಕ್ರೀಡೆಯಿಂದಾದರೂ ಪಾಠ ಕಲಿಬಹುದು. ಜೀವನದಲ್ಲಿ ನೀವು ಯಾವ ಸಾಧನೆ ಮಾಡುತ್ತೀರಿ ಎನ್ನುವುದು ಮುಖ್ಯ ಅಲ್ಲ, ನೀವು ಮಾಡುವ ಸಾಧನೆಯಿಂದ ನಿಮ್ಮ ಬದುಕು ಹಾಗೂ ಯಶಸ್ಸು ಹೇಗೆ ನಿಲ್ಲುತ್ತದೆ ಎನ್ನುವುದು ಸಹ ಮುಖ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇನ್ನೊಬ್ಬರನ್ನ ದೂರ್ಕೋತ ಇರೋದು, ಅದರ ಬದಲಾಗಿ ನಮ್ಮತನದ ಬಗ್ಗೆ ನಾವು ಅರಿತುಕೊಂಡು ಗುರಿ ಸಾಧಿಸೋದ್ರ ಕಡೆ ಲಕ್ಷ್ಯ ಕೊಡೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಸ್ಫೂರ್ತಿಯ ನುಡಿ ನಮ್ಮ ಸಾಧನೆ ಸೀಮಿತ ವಿಚಾರಕ್ಕೆ ಮುಗಿಬಾರದು, ಹಾರುವ ಹಕ್ಕಿ ಎಲ್ಲೆಡೆ ಹಾರಬೇಕು. ಹಕ್ಕಿಗೆ ಸಮುದ್ರವನ್ನು ದಾಟಿದರೆ ಹಾರುವುದು ಮುಗಿತು ಅಂತ ಇರೋದಿಲ್ಲ, ಹಾರಾಡಲಿಕ್ಕೆ ವಿಶಾಲವಾದ ಆಕಾಶ ಇರುತ್ತೆ. ಹಾಗೆಯೇ ನಮ್ಮ ಅಗಾಧವಾದ ಗುರಿ ಸಾಧನೆಗೆ ವಿಶೇಷವಾದ ಮನಃಶಕ್ತಿ ಇರಬೇಕು ಅಂತಕ್ಕಂಥ ಸ್ಫೂರ್ತಿಯ ನುಡಿಯನ್ನು ಅರುಣಿಮಾ ಸಿನ್ಹಾ ಅವರು ಹೇಳ್ತಾರೆ. ಇದು ಅರುಣಿಮಾ ಸಿನ್ಹಾ ಅವರ ಸಾಧನೆ. ಉತ್ತರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅರುಣಿಮಾ ಸಿದ್ನಾ ಅವರ ಈ ಸಾಧನೆಯನ್ನು ಗೌರವಿಸ್ತಾರೆ ಮತ್ತು ಲಖನೌದಲ್ಲಿರುವ ಅವರ ನಿವಾಸದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ 25 ಲಕ್ಷ ರೂಪಾಯಿ ಮತ್ತು ರಾಜ್ಯ ಸರ್ಕಾರ ಅವರಿಗೆ 20 ಲಕ್ಷ ರು ಮತ್ತು ಸಮಾಜವಾದಿ ಪಕ್ಷದ ಪರವಾಗಿ 5 ಕೋಟಿ ರೂನ 2 ಚೆಕ್ಗಳು ನೀಡ್ತಾರೆ. 2015 ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಪದ್ಮಶ್ರೀ ಕೂಡ ಅವರಿಗೆ ಲಭಿಸುತ್ತೆ. ಅದರಂತೆ ಅರ್ಜುನ್ ಪ್ರಶಸ್ತಿಯೂ ಸಹ ಅರುಣಿಮಾ ಸಿನ್ಹಾ ಅವರ ಮುಡಿಗೇರಿರುವುದು ತುಂಬಾ ಹೆಮ್ಮೆಯ ವಿಷಯ. ಎವರೆಸ್ಟ್ ಶಿಖರ ಏರಿದ ನಂತರ ಅರುಣಿಮಾ ಸಿನ್ಹಾ ಅವರ ಮುಂದಿನ ಗುರಿ ಎಲ್ಲಾ 7 ಖಂಡದಲ್ಲಿನ 7 ಎತ್ತರದ ಶಿಖರಗಳನ್ನು ಏರಬೇಕು ಅನ್ನೋದಾಗಿರುತ್ತೆ. ಅವರು 2014 ಹೊತ್ತಿಗೆ 6 ಶಿಖರಗಳನ್ನು ಆವರಿಸಿದ್ದಾರೆ. ಅಂದರೆ ಏಷ್ಯಾ, ಯುರೋಪ್, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ ಮತ್ತು ಉತ್ತರ ಅಮೆರಿಕಾದಲ್ಲಿ ಅವರು ಮೌಂಟ್ ರಷ್ಯಾದ ಎಲ್ಬರ್ಸ್ ಎತ್ತರ 5642 ಮೀಟರ್, ಪ್ರಾಮುಖ್ಯತೆ 4741 ಮೀಟರ್ ಮತ್ತು ಟಾಂಜಾನಿಯಾ ಆಫ್ರಿಕಾದಲ್ಲಿರ್ತಕ್ಕಂಥದ್ದು ಕಿಲಿಮಾಂಜರೋ 5895 ಮೀಟರ್ ಮತ್ತು ಪ್ರಾಮುಖ್ಯತೆ 5885 ಮೀಟರ್. 4 ಜನವರಿ 2019 ಅವರು ಅಂಟಾರ್ಕ್ಟಿಕಾದ 7ನೇ ಶಿಖರವನ್ನು ಏರ್ತಾರೆ ಮತ್ತು ವಿನ್ಸನ್ ಪರ್ವತವನ್ನ ಏರಿದ ವಿಶ್ವದ ಮೊದಲ ಮಹಿಳೆ ಅಂತ ಅರುಣಿಮಾ ಸಿನ್ಹಾ ಕರೆಸ್ಕೊಳ್ತಾರೆ. ಅರುಣಿಮಾ ಸಿನ್ಹಾ ಭಾರತೀಯ ಪರ್ವತಾರೋಹಿ ಮತ್ತು ಕ್ರೀಡಾಪಟು. ಅವರು ಭಾರತೀಯ ವಾಲಿಬಾಲ್ ಆಟಗಾರ್ತಿ. ಪರ್ವತಾರೋಹಿ ಮತ್ತು ಮೌಂಟ್ ಎವರೆಸ್ಟ್, ಮೌಂಟ್ ಕಿಲಿಮಾಂಜಿರೋ, ಮೌಂಟ್ ಎಲ್ಬ್ರಸ್, ಮೌಂಟ್ ಕೊಸಿಯುಸ್ಕೋ, ಮೌಂಟ್ ಅಕೋನ್ಕಾಗುವಾ, ಕಾಸ್ಟ್ರೆನ್ಸ್ ಪಿರಮಿಡ್ ಮತ್ತು ಮೌಂಟ್ ವಿನ್ಸನ್ ಪರ್ವತಗಳನ್ನು ಏರಿದಂಥವರು. ಪ್ರತಿ ಖಂಡದ ಅತ್ಯುನ್ನತ ಶಿಖರಗಳನ್ನು ಏರಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವುದು ಅವರ ಉದ್ದೇಶ ಆಗಿತ್ತು. ಅವರು ಈಗಾಗಲೇ 2014 7 ಶಿಖರಗಳನ್ನು ಹತ್ತಿದ್ದಾರೆ ಅಂದರೆ ನಿಜಕ್ಕೂ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇಂಥ ಅರುಣಿಮಾ ಸಿನ್ಹಾ ನಮ್ಮೆಲ್ಲರ ಆದರ್ಶ. ಕೇಳುಗರೆ, ಅವರ ಸ್ಫೂರ್ತಿಯ ನುಡಿ, ಅವರ ಆತ್ಮವಿಶ್ವಾಸ, ಅವರ ದೃಢವಾದ ಸಂಕಲ್ಪ ಇವುಗಳೆಲ್ಲ ನಮ್ಮೆಲ್ಲರಿಗೂ ಮಾದರಿಯಾಗಿರಲಿ ಅಂತ ಹೇಳ್ತಾ ಇಂದಿನ ನೆನಪಿನಂಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.